ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 20/12/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿ, ಆಗ ನೀವು ಸದಾ ಹರ್ಷಿತ ಮುಖಿಗಳಾಗಿರುತ್ತೀರಾ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿದಾಗ ನಿಮ್ಮ ಚೆಹರೆ ಖುಷಿಯಿಂದ ಅರಳಿರುತ್ತದೆ. ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾದಾಗ ತಂದೆಯ ಮೂಲಕ ನಿಮಗೆ ಸಹಯೋಗ ಸಿಗುತ್ತದೆ. ಆಗ ಎಂದೂ ಕೂಡ ನೀವು ಬಾಡಿ ಹೋಗಲು ಸಾಧ್ಯ ಇಲ್ಲ, ಅಂದರೆ ಎಂದೂ ನೀವು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ಮಕ್ಕಳಾದ ನೀವು ಯಾವ ನಶೆಯಲ್ಲಿ ಸ್ಥಿತಾಗಿ ಕಳೆಯಬೇಕು? ಉತ್ತರ, ಈ ಶಿಕ್ಷಣವನ್ನು ಕಲಿತು ನಾನು ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇನೆ ಅನ್ನುವ ನಶೆ ನಿಮಗೆ ಸದಾ ಇರಬೇಕು. ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ನಗುತ್ತಾ ಆಟ ಆಡುತ್ತಾ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಾ ಕಳೆಯಬೇಕು. ಸದಾ ವಾರಸುದಾರ ಹೂವಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಇದು ರಾಜಕುಮಾರ ಮತ್ತು ರಾಜಕುಮಾರಿ ಆಗುವಂತಹ ಕಾಲೇಜ್ ಆಗಿದೆ. ಇಲ್ಲಿ ಶಿಕ್ಷಣವನ್ನು ಕಲಿಯಬೇಕು, ಪುನಃ ಅನ್ಯರಿಗೂ ಶಿಕ್ಷಣವನ್ನು ಕಲಿಸಬೇಕು, ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಆಗ ಮಾತ್ರ ನೀವು ರಾಜರಾಗಲು ಸಾಧ್ಯ. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಈ ಜ್ಞಾನದ ಶಿಕ್ಷಣ ಇದೆ, ಅಂದರೆ ಪರಮಾತ್ಮ ತಂದೆ ಸ್ವಯಂ ವಿದ್ಯಾವಂತ ಆಗಿದ್ದಾರೆ. ಆದ್ದರಿಂದ ಈಗ ಪುನಃ ಪರಮಾತ್ಮ ತಂದೆ ಇಲ್ಲಿ ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಇಂದಿನ ಗೀತೆಯಾಗಿದೆ, ಬಾಲ್ಯದ ದಿನವನ್ನು ಎಂದೂ ಮರೆಯಬೇಡಿ. ಓಂ ಶಾಂತಿ. ಈ ಗೀತೆ ವಿಶೇಷವಾಗಿ ಮಕ್ಕಳಾದ ನಿಮಗೋಸ್ಕರ ನಿರ್ಮಾಣ ಆಗಿದೆ. ಬಲೆ ಈ ಗೀತೆ ಫಿಲಂನ ಗೀತೆಯಾಗಿದೆ, ಆದರೆ ಕೆಲವೊಂದು ಗೀತೆಗಳು ನಿಮಗೋಸ್ಕರ ನಿರ್ಮಾಣ ಆಗಿದೆ. ಯಾರು ಸುಪುತ್ರ ಮಕ್ಕಳಾಗಿದ್ದಾರೋ ಅಂತಹ ಮಕ್ಕಳು ಈ ಗೀತೆಯನ್ನು ಕೇಳುವ ಸಮಯದಲ್ಲಿ ಗೀತೆಯ ಅರ್ಥವನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಮುದ್ದಿನ ಮಕ್ಕಳೇ, ಈ ಗೀತೆಯ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಏಕೆಂದರೆ ನೀವೀಗ ನನಗೆ ಮಕ್ಕಳಾಗಿದ್ದೀರಾ. ಯಾವಾಗ ತಂದೆಯಾದ ನನಗೆ ಮಕ್ಕಳಾಗುತ್ತೀರೋ ಆಗ ತಂದೆ ಮತ್ತು ಆಸ್ತಿಯ ನೆನಪು ನಿಮಗೆ ಇರುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳೇ ಆಗದೇ ಇದ್ದರೆ ತಂದೆಯನ್ನು ಬಹಳ ಪರಿಶ್ರಮಪಟ್ಟು ನೆನಪು ಮಾಡಬೇಕಾಗುತ್ತದೆ. ಈಗ ಮಕ್ಕಳಿಗೆ ಸ್ಮೃತಿ ಇದೆ, ನಾವು ಭವಿಷ್ಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಇದು ರಾಜಯೋಗ ಆಗಿದೆ, ಇದು ಪ್ರಜಾಯೋಗ ಅಲ್ಲ. ನಾವು ಭವಿಷ್ಯದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿ ಆಗುತ್ತೇವೆ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಇನ್ನು ಎಷ್ಟೆಲ್ಲಾ ಜನ ಮಿತ್ರ ಸಂಬಂಧಿ ಮುಂತಾದವರು ಇದ್ದಾರೋ ಅವರೆಲ್ಲರನ್ನು ನೀವೀಗ ಮರೆಯಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೀವೀಗ ನೆನಪು ಮಾಡಬಾರದು. ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು. ದೇಹದ ನೆನಪು ಕೂಡ ನಿಮಗೆ ಬರಬಾರದು. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಂಡು ಆತ್ಮ ಅಭಿಮಾನಿ ಆಗಬೇಕು. ದೇಹಾಭಿಮಾನಕ್ಕೆ ವಶ ಆದಾಗ ಅನೇಕ ಪ್ರಕಾರದ ಸಂಕಲ್ಪ ವಿಕಲ್ಪ ಮನಸ್ಸಿನಲ್ಲಿ ನಡೆಯುತ್ತದೆ. ಆ ಉಲ್ಟಾ ಸಂಕಲ್ಪ ಮತ್ತು ವಿಕಲ್ಪ ನಿಮ್ಮನ್ನು ಕೆಳಗಡೆ ಬೀಳಿಸುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡುತ್ತಿದ್ದರೆ ನಿಮ್ಮ ಚೆಹರೆ ಸದಾ ಹರ್ಷಿತ ಮುಖಿ ಚೆಹರೆ ಆಗಿರುತ್ತದೆ. ಅಂದರೆ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆದರೆ ಸದಾ ನಿಮ್ಮ ಚೆಹರೆ ಹರ್ಷಿತ ಮುಖಿ ಚೆಹರೆಯಾಗಿ ಅರಳಿರುವಂತಹ ಹೂವಿನ ಸಮಾನ ಇರುತ್ತದೆ. ಪರಮಾತ್ಮ ತಂದೆಯ ನೆನಪನ್ನು ಮರೆತಾಗ ಹೂವಾದಂತಹ ನೀವು ಬಾಡಿ ಹೋಗುತ್ತೀರಾ, ಅಂದರೆ ಬೇಸರಕ್ಕೊಳಗಾಗುತ್ತೀರಾ. ಸಾಹಸವುಳ್ಳಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಸಹಯೋಗವನ್ನು ಕೊಡುತ್ತಾರೆ. ನೀವು ಪರಮಾತ್ಮ ತಂದೆಗೆ ಮಕ್ಕಳೇ ಆಗದೇ ಇದ್ದರೆ ಪರಮಾತ್ಮ ತಂದೆ ಯಾವ ಮಾತಿನಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತಾರೆ? ಏಕೆಂದರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಪುನಃ ರಾವಣ ಅಥವಾ ಮಾಯೆ ಕೆಳಗೆ ಬೀಳುವುದಕ್ಕೋಸ್ಕರ ನಮಗೆ ಸಹಯೋಗವನ್ನು ನೀಡುತ್ತದೆ. ರಾವಣನ ಮಾಯೆ ನಮ್ಮನ್ನು ಕೆಳಗಡೆ ಬೀಳಿಸಲು ನಮಗೆ ಸಹಯೋಗವನ್ನು ನೀಡುತ್ತದೆ. ಅಂದ ಮೇಲೆ ಈ ಸಂಪೂರ್ಣ ಗೀತೆ ಮಕ್ಕಳಾದ ನಿಮಗೋಸ್ಕರ ರಚನೆಯಾಗಿದೆ. ಬಾಲ್ಯದ ದಿನವನ್ನು ಎಂದೂ ಮರೆಯಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ಈ ದಿನ ನೀವು ನಗುತ್ತೀರಾ, ನಾಳೆ ಪುನಃ ಅಳಲು ಪ್ರಾರಂಭ ಮಾಡುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ತಂದೆಯ ನೆನಪಿನ ಮೂಲಕ ನಿಮ್ಮ ಚೆಹರೆ ಸದಾ ಹರ್ಷಿತ ಮುಖಿ ಚೆಹರೆ ಆಗಿರುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಕೇವಲ ಒಂದೇ ಒಂದು ಭಗವದ್ಗೀತೆಯ ಶಾಸ್ತ್ರ ಇಂತಹ ಶಾಸ್ತ್ರ ಆಗಿದೆ. ಭಗವದ್ಗೀತೆಯ ಶಾಸ್ತ್ರದಲ್ಲಿ ಕೆಲವೊಂದು ಸರಿಯಾದ ಶಬ್ದ ಇದೆ. ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಗೀತೆಯಲ್ಲಿ ಇದೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಹಿಂಸಕ ಯುದ್ಧದ ಮಾತೇ ಇಲ್ಲ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಜಗತ್ತಿನ ಜನ ಪುನಃ ದೇವತೆಗಳ ಕೈಯಲ್ಲಿ ಸ್ಥೂಲ ಆಯುಧವನ್ನು ತೋರಿಸುತ್ತಾರೆ. ಜ್ಞಾನದ ಕಟಾರಿ, ಜ್ಞಾನದ ಬಾಣ ಅನ್ನುವ ಶಬ್ದವನ್ನು ಕೇಳಿರುವ ಕಾರಣ ಸ್ಥೂಲ ರೂಪದ ಆಯುಧವನ್ನು ದೇವತೆಗಳ ಕೈಗೆ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಇದೆಲ್ಲ ಜ್ಞಾನದ ಮಾತಾಗಿದೆ. ಇನ್ನು ಇಷ್ಟೊಂದು ಭುಜ ಇರುವಂತಹ ಯಾವ ವ್ಯಕ್ತಿಗಳೂ ಇರಲು ಸಾಧ್ಯ ಇಲ್ಲ. ಈಗ ಇದು ಯುದ್ಧದ ಮೈದಾನ ಆಗಿದೆ. ಯೋಗದಲ್ಲಿ ಸ್ಥಿತಾಗಿ ಯೋಗದಿಂದ ಶಕ್ತಿಯನ್ನು ಪಡೆದುಕೊಂಡು ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ನಿಮಗೆ ಬರುತ್ತದೆ. ವಾರಸುದಾರರೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ನೀವು ಪರಮಾತ್ಮ ತಂದೆಗೆ ವಾರಸುದಾರರಾಗದೇ ಇದ್ದರೆ ನೀವು ಪುನಃ ಪ್ರಜೆಗಳಾಗುತ್ತೀರಾ. ಇದು ರಾಜಯೋಗ ಆಗಿದೆ, ಇದು ಪ್ರಜಾಯೋಗ ಅಲ್ಲ. ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಸಾಧಾರಣತನವನ್ನು ಆಧಾರವಾಗಿ ತೆಗೆದುಕೊಂಡು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳದೆ ಮಕ್ಕಳಾದ ನಿಮಗೆ ನಾನು ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆ. ಅಂದ ಮೇಲೆ ಆತ್ಮ ಯಾರ ಜೊತೆಗೂ ಮಾತನಾಡಲು ಸಾಧ್ಯ ಇಲ್ಲ. ಪುನಃ ಆತ್ಮ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಮಗು ಮೊದಲು ಸಣ್ಣದಿರುತ್ತದೆ, ನಂತರ ಸ್ವಲ್ಪ ದೊಡ್ಡದಾಗುತ್ತದೆ. ಯಾವಾಗ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತದೆಯೋ ಆಗ ಆ ಮಗುವಿನ ಬುದ್ಧಿ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತದೆ. ಸಣ್ಣ ಮಕ್ಕಳು ಪವಿತ್ರ ಆತ್ಮರಾಗಿರುತ್ತಾರೆ, ಆದ್ದರಿಂದ ಸಣ್ಣ ಮಕ್ಕಳಲ್ಲಿ ವಿಕಾರ ಇರುವುದಿಲ್ಲ. ಸನ್ಯಾಸಿಗಳು ಕೂಡ ವಿಕಾರದ ಏಣಿಯನ್ನು ಏರಿ ಪುನಃ ಕೆಳಗಡೆ ಇಳಿಯುತ್ತಾರೆ. ಸನ್ಯಾಸಿಗಳು ತಮ್ಮ ಜೀವನದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು. ಮಕ್ಕಳಂತೂ ಪವಿತ್ರ ಆತ್ಮರಾಗಿದ್ದಾರೆ, ಆದ್ದರಿಂದ ಮಕ್ಕಳು ಮತ್ತು ಮಹಾತ್ಮರು ಒಂದೇ ಸಮಾನ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಶರೀರವನ್ನು ತ್ಯಾಗ ಮಾಡಿ ನಾವು ಹೋಗಿ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇವೆ. ಮೊದಲು ನಾವೇ ದೇವತೆಗಳಾಗಿದ್ದೆವು, ಈಗ ಪುನಃ ನಾವೇ ದೇವತೆ ಆಗುತ್ತೇವೆ. ಇಂತಿಂತಹ ಜ್ಞಾನದ ವಿಚಾರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸದಾ ನಡೆಯುತ್ತಿರುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲೂ ಕೂಡ ಈ ಮಾತಿನ ಸ್ಮೃತಿ ಇದೆ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ ಆ ಮಕ್ಕಳಲ್ಲೂ ಕೂಡ ಪುನಃ ಯಾರು ಪ್ರಾಮಾಣಿಕ ಮಕ್ಕಳಾಗುತ್ತಾರೋ, ಆಜ್ಞಾಪಾಲಕ ಮಕ್ಕಳಾಗುತ್ತಾರೋ, ಶ್ರೀಮತದಂತೆ ಸದಾ ನಡೆಯುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ತಂದೆಗೆ ಪ್ರಾಮಾಣಿಕರಾಗುವುದಿಲ್ಲವೋ, ಆಜ್ಞಾಪಾಲಕರಾಗುವುದಿಲ್ಲವೋ, ಶ್ರೀಮತದಂತೆ ನಡೆಯುವುದಿಲ್ಲವೋ ಅಂತವರಿಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ. ಟೀಚರ್ ಅಂತೂ ಸ್ವಯಂ ವಿದ್ಯಾವಂತ ಆಗಿದ್ದಾರೆ, ಅಂದರೆ ಟೀಚರ್ಗೆ ಸಂಪೂರ್ಣ ಜ್ಞಾನ ಗೊತ್ತಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಸ್ವಯಂ ಶಿಕ್ಷಣವನ್ನು ಕಲಿತು ನಂತರ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಟೀಚರ್ ಮೊದಲೇ ಸಂಪೂರ್ಣ ಶಿಕ್ಷಣವನ್ನು ಬಲ್ಲವರಾಗಿದ್ದಾರೆ, ಅಂದರೆ ಪರಮಾತ್ಮ ತಂದೆ ಸ್ವಯಂ ವಿದ್ಯಾವಂತ ಆಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಮೊದಲು ನಿಶ್ಚಯ ಇರಬೇಕು. ಒಂದು ವೇಳೆ ಯಾರದ್ದಾದರೂ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರ ಆಂತರ್ಯದಲ್ಲಿ ಬಹಳಷ್ಟು ಕಿರಿಕಿರಿ ನಡೆಯುತ್ತಿರುತ್ತದೆ. ಅಂಥವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೀವೀಗ ನನ್ನ ಮಡಿಲಿಗೆ ಬಂದಿದ್ದೀರಾ. ಅಂದ ಮೇಲೆ ವಿಕಾರದ ಕಾಯಿಲೆ ನಿಮ್ಮ ಆಂತರ್ಯದಲ್ಲಿ ಇನ್ನೂ ಜಾಸ್ತಿಯಾಗುತ್ತದೆ. ಒಳಗಡೆ ಇರುವಂತಹ ವಿಕಾರದ ಕಾಯಿಲೆ ಈಗ ಸಂಪೂರ್ಣ ಹೊರಗಡೆ ಬರುತ್ತದೆ, ಏಕೆಂದರೆ ನೀವೀಗ ನನ್ನ ಬಳಿ ಬಂದಿದ್ದೀರಾ. ಹೇಗೆ? ಹೋಮಿಯೋಪತಿ ಡಾಕ್ಟರ್ ಹೇಳುತ್ತಾರೆ, ಈ ಔಷಧಿಯನ್ನು ತೆಗೆದುಕೊಂಡರೆ ಮೊದಲು ಕಾಯಿಲೆ ಜಾಸ್ತಿಯಾಗುತ್ತದೆ ಎಂದು. ಅದೇ ರೀತಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನಗೆ ಮಕ್ಕಳಾದ ನಂತರ ನಿಮ್ಮಲ್ಲಿ ದೇಹಾಭಿಮಾನ ಇನ್ನೂ ಜಾಸ್ತಿಯಾಗುತ್ತದೆ, ದೇಹಾಭಿಮಾನದ ಕಾಯಿಲೆ ಜಾಸ್ತಿಯಾಗುತ್ತದೆ, ಕಾಮ ಮತ್ತು ಕ್ರೋಧದ ಕಾಯಿಲೆ ಕೂಡ ತೀವ್ರಗತಿಯಿಂದ ಜಾಸ್ತಿಯಾಗುತ್ತದೆ. ವಿಕಾರದ ಕಾಯಿಲೆ ಜಾಸ್ತಿಯಾಗದೇ ಇದ್ದರೆ ನಿಮ್ಮ ಪರೀಕ್ಷೆ ಹೇಗೆ ನಡೆಯಲು ಸಾಧ್ಯ? ನಿಮಗೆ ಯಾವುದಾದರೂ ಜ್ಞಾನದ ಮಾತಿನಲ್ಲಿ ಗೊಂದಲ ಉಂಟಾದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು. ಯಾವಾಗ ನೀವು ಶಕ್ತಿಶಾಲಿ ಆಗುತ್ತೀರೋ ಆಗ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ನೀವು ಶಕ್ತಿಶಾಲಿ ಆದಾಗ ಮಾಯೆ ಬಹಳಷ್ಟು ಪೆಟ್ಟನ್ನು ಕೊಡುತ್ತದೆ. ನೀವೀಗ ಬಾಕ್ಸಿಂಗ್ ಅನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆಗೆ ಮಗು ಆಗದೇ ಇದ್ದರೆ ಬಾಕ್ಸಿಂಗ್ನ ಮಾತೇ ಇಲ್ಲ. ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಮಾಯೆ ಜೊತೆಗೆ ನಿಮ್ಮ ಬಾಕ್ಸಿಂಗ್ ನಡೆಯುತ್ತಿದೆ. ಜಗತ್ತಿನ ಜನ ಪರಮಾತ್ಮ ತಂದೆಗೆ ಮಕ್ಕಳಾಗಿಲ್ಲ, ಆದ್ದರಿಂದ ಅವರು ತಮ್ಮದೇ ಆದ ಸಂಕಲ್ಪ ವಿಕಲ್ಪದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಆ ಜನರಿಗೆ ಯಾರ ಸಹಯೋಗವೂ ಸಿಗುವುದಿಲ್ಲ. ಪರಮಾತ್ಮ ತಂದೆ ತಿಳಿದುಕೊಂಡಿದ್ದಾರೆ, ಮಮ್ಮಾ ಬಾಬಾ ಎಂದು ಕರೆಯುತ್ತೀರಾ, ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು. ಪುನಃ ಮನಸ್ಸಿನಲ್ಲಿ ಈ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ನನಗೆ ಆತ್ಮಿಕ ತಂದೆಯಾಗಿದ್ದಾರೆ. ಇನ್ನು ಇದು ಯುದ್ಧದ ಮೈದಾನ ಆಗಿದೆ. ಮಾಯಿ ಬಿರುಗಾಳಿ ಬಂದರೆ ನಾನು ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತೇನೋ ಅಥವಾ ಇಲ್ಲವೋ ಅನ್ನುವ ಭಯ ನಿಮಗೆ ಇರಬಾರದು. ಒಂದು ವೇಳೆ ಇಂತಹ ಭಯ ಇದ್ದರೆ ನಿಮಗೆ ದುರ್ಬಲರು ಎಂದು ಕರೆಯಲಾಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಸಿಂಹ ಆಗಬೇಕು. ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು. ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ತಂದೆಯ ಮೂಲಕ ಒಳ್ಳೆಯ ಮತವನ್ನು ಪಡೆದುಕೊಳ್ಳಬೇಕು. ಪ್ರತಿಯೊಂದು ಮಾತಿನಲ್ಲೂ ತಂದೆಯನ್ನು ಕೇಳಬೇಕು. ತಂದೆಯನ್ನು ಕೇಳಿ ನಂತರ ಕಾರ್ಯವನ್ನು ಮಾಡಬೇಕು. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ. ಅವರು ತಮ್ಮ ಸ್ಥಿತಿಯ ಬಗ್ಗೆ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದು ತಂದೆಗೆ ಪತ್ರವನ್ನು ಕಳಿಸುತ್ತಾರೆ. ಪರಮಾತ್ಮ ತಂದೆಯೇ ಮಕ್ಕಳಾದ ನಮಗೆ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಈ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ನೀವು ಯಾವುದಾದರೂ ಮಾತನ್ನು ಮುಚ್ಚಿಡಬಹುದು, ಆದರೆ ಶಿವತಂದೆಯ ಸಮ್ಮುಖದಲ್ಲಿ ನೀವು ಯಾವ ಮಾತನ್ನು ಮುಚ್ಚಿಡಲು ಸಾಧ್ಯ ಇಲ್ಲ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ. ಅವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಲ್ಲಾ ಮಾತನ್ನು ಮುಚ್ಚಿಡುತ್ತಾರೆ. ಆದರೆ ನೀವು ನಿಮ್ಮ ತಪ್ಪನ್ನು ಮುಚ್ಚಿಟ್ಟರೂ ಕೂಡ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮ ತಪ್ಪನ್ನು ಮುಚ್ಚಿಡಬಹುದು, ಆದರೆ ಶಿವತಂದೆಯ ಸಮ್ಮುಖದಲ್ಲಿ ಯಾವ ತಪ್ಪನ್ನು ಮುಚ್ಚಿಡಲು ಸಾಧ್ಯ ಇಲ್ಲ. ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ಅಂತೂ ಸಿಕ್ಕೇ ಸಿಗುತ್ತದೆ ತಾನೇ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಿಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನಮಗೆ ಬಹಳ ಒಳ್ಳೆಯ ಫಲ ಸಿಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಎಲ್ಲವೂ ಒಳ್ಳೆಯದೇ ಇರುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸದಾ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ಕರೆಯಲಾಗುತ್ತದೆ. ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇದೆ. ಈ ಸಮಯದಲ್ಲಿ ಪಾಪ ಮತ್ತು ಪುಣ್ಯ ಎರಡೂ ಕಾರ್ಯ ನಡೆಯುತ್ತಿರುತ್ತದೆ. ಸತ್ಯುಗದಲ್ಲಿ ದಾನ ಪುಣ್ಯವನ್ನು ಎಂದೂ ಮಾಡುವುದಿಲ್ಲ, ಏಕೆಂದರೆ ಸತ್ಯುಗದಲ್ಲಿ ನಾವು ಪದವಿಯನ್ನು ಪಡೆದುಕೊಂಡಿರುತ್ತೇವೆ. ಈ ಸಮಯದಲ್ಲಿ ನಾವು ಸಂಪೂರ್ಣ ಸಮರ್ಪಿತರಾಗುತ್ತೇವೆ. ಈಗ ನಾವು ಸಂಪೂರ್ಣ ಸಮರ್ಪಿತರಾದರೆ ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ನಮಗೆ ಪ್ರತಿಫಲವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯನ್ನೇ ನಾವೀಗ ಅನುಕರಣೆ ಮಾಡಬೇಕು. ಒಂದು ವೇಳೆ ನಾವು ಉಲ್ಟಾ ಕರ್ಮವನ್ನು ಮಾಡಿದರೆ ಪರಮಾತ್ಮ ತಂದೆ ಹೆಸರನ್ನು ನಾವು ಹಾಳು ಮಾಡುತ್ತೇವೆ. ಆದ್ದರಿಂದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ ಮತ್ತು ಶಿಕ್ಷೆಯನ್ನು ಕೂಡ ನೀಡಬೇಕಾಗುತ್ತದೆ. ಈಗ ನಾವೆಲ್ಲರೂ ರೂಪಬಸಂತಾಗಬೇಕು, ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಬೇಕು. ಆತ್ಮರಾದ ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಿದ್ದಾರೆ, ಅಂದ ಮೇಲೆ ಪುನಃ ನಾವು ಅನ್ಯರಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು. ಸತ್ಯ ಬ್ರಾಹ್ಮಣರಿಗೆ ಸತ್ಯ ಗೀತಾ ಜ್ಞಾನವನ್ನು ತಿಳಿಸಬೇಕು. ಇಲ್ಲಿ ಬೇರೆ ಯಾವ ಶಾಸ್ತ್ರದ ಮಾತು ಇಲ್ಲ. ಮುಖ್ಯ ಅಂದರೆ ಭಗವದ್ಗೀತೆಯಾಗಿದೆ. ಉಳಿದ ಎಲ್ಲಾ ಶಾಸ್ತ್ರಗಳು ಭಗವದ್ಗೀತೆಯ ಮಕ್ಕಳು ಮತ್ತು ಮೊಮ್ಮಕ್ಕಳಾಗಿದೆ. ಗೀತೆಯ ಮಕ್ಕಳು ಮತ್ತು ಮೊಮ್ಮಕ್ಕಳಾದಂತಹ ಶಾಸ್ತ್ರದ ಮೂಲಕ ಯಾರ ಕಲ್ಯಾಣವೂ ಆಗುವುದಿಲ್ಲ. ಶಾಸ್ತ್ರವನ್ನು ಓದುವುದರಿಂದ ಯಾರು ನನ್ನ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ. ನಾನೀಗ ಈ ಸೃಷ್ಟಿಗೆ ಬಂದು ಪುನಃ ಸಹಜ ಜ್ಞಾನ ಮತ್ತು ಸಹಜ ಯೋಗವನ್ನು ಕಲಿಸುತ್ತೇನೆ. ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ. ಸತ್ಯ ಗೀತಾ ಜ್ಞಾನದ ಮೂಲಕ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಈ ಸತ್ಯ ಗೀತೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ. ಶ್ರೀಕೃಷ್ಣನಿಗೂ ಕೂಡ ಗೀತಾ ಜ್ಞಾನದ ಮೂಲಕ ಆಸ್ತಿ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ಭಗವದ್ಗೀತೆಯ ರಚಯಿತ ಸ್ವಯಂ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಆಸ್ತಿಯನ್ನು ನೀಡುತ್ತಾರೆ. ಇನ್ನು ಭಗವದ್ಗೀತೆಯ ಶಾಸ್ತ್ರ ಯಾರಿಗೂ ಆಸ್ತಿಯನ್ನು ಕೊಡುವುದಿಲ್ಲ. ಭಗವದ್ಗೀತೆ ಅನ್ನುವ ಶಾಸ್ತ್ರದ ಮೂಲಕ ಯಾರಿಗೂ ಆಸ್ತಿ ಸಿಗುವುದಿಲ್ಲ. ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ. ಮೊದಲನೇ ನಂಬರ್ನ ಶಾಸ್ತ್ರ ಭಗವದ್ಗೀತೆಯಾಗಿದೆ. ನಂತರ ಎಷ್ಟೆಲ್ಲಾ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆಯೋ ಆ ಶಾಸ್ತ್ರದ ಮೂಲಕ ಯಾರಿಗೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಆಸ್ತಿ ತಂದೆಯ ಸಮ್ಮುಖದಲ್ಲೇ ಸಿಗುತ್ತದೆ. ಈಗ ನಿಮಗೆ ತಂದೆಯ ಸಮ್ಮುಖದಲ್ಲೇ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ. ಮುಕ್ತಿ ಆಸ್ತಿ ಎಲ್ಲರಿಗೂ ಸಿಗುತ್ತದೆ. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಇನ್ನು ಸ್ವರ್ಗದ ಆಸ್ತಿ ಈ ಶಿಕ್ಷಣದ ಮೂಲಕ ಪ್ರಾಪ್ತಿಯಾಗುತ್ತದೆ. ಯಾರು ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಅವರಿಗೆ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಸಮ್ಮುಖದಲ್ಲೇ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಯಾರು ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಎಲ್ಲಿಯವರೆಗೂ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ತಂದೆಯನ್ನು ಅರ್ಥ ಮಾಡಿಕೊಳ್ಳದೆ ತಂದೆಯ ಮೂಲಕ ಪ್ರಾಪ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಪುನಃ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತಿರುತ್ತೀರಾ? ಕೇಳಿದಂತಹ ಜ್ಞಾನದ ವಿನಾಶ ಎಂದೂ ಆಗಲು ಸಾಧ್ಯ ಇಲ್ಲ. ಜ್ಞಾನವನ್ನು ಕೇಳಿದ್ದೀರಾ ಅಂದ ಮೇಲೆ ಎಂದೂ ಜ್ಞಾನದ ವಿನಾಶ ಆಗುವುದಿಲ್ಲ. ಎಷ್ಟು ಸುಖ ನಿಮಗೆ ಪ್ರಾಪ್ತಿಯಾಗುತ್ತದೆಯೋ ಅಷ್ಟು ನೀವು ಪುನಃ ಅನ್ಯರಿಗೆ ಸುಖವನ್ನು ಕೊಡುತ್ತೀರಾ. ಪ್ರಜೆಗಳನ್ನು ತಯಾರು ಮಾಡಿಕೊಂಡರೆ ನೀವು ಸ್ವಯಂ ರಾಜ ಆಗುತ್ತೀರಾ. ಇದು ನಿಮ್ಮ ಈಶ್ವರೀಯ ವಿದ್ಯಾರ್ಥಿ ಜೀವನ ಆಗಿದೆ. ನಗುತ್ತಾ ಆಟವನ್ನು ಆಡುತ್ತಾ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಾ ನಾವೀಗ ಹೋಗಿ ರಾಜಕುಮಾರರಾಗುತ್ತೇವೆ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನಾವೀಗ ರಾಜಕುಮಾರರಾಗಬೇಕು ಅಂದ ಮೇಲೆ ನಮಗೆ ಖುಷಿಯ ನಶೆ ಏರಿರಬೇಕು. ನಾನೀಗ ರಾಜಕುಮಾರ ಆಗುತ್ತೇನೆ ಅನ್ನುವ ಮಾತಿನ ಸ್ಮೃತಿ ಇದ್ದರೆ ನಿಮಗೆ ಖುಷಿಯ ನಶೆ ಏರುತ್ತದೆ. ಇದು ರಾಜಕುಮಾರ ಮತ್ತು ರಾಜಕುಮಾರಿ ಆಗುವಂತಹ ಕಾಲೇಜ್ ಆಗಿದೆ. ಸತ್ಯಯುಗದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿಯರ ಕಾಲೇಜೇ ಬೇರೆ ಇರುತ್ತದೆ. ವಿಮಾನದ ಮೂಲಕ ಅವರು ಕಾಲೇಜಿಗೆ ಹೋಗುತ್ತಾರೆ. ವಿಮಾನವನ್ನು ಹತ್ತಿ ದೇವತೆಗಳು ಕಾಲೇಜಿಗೆ ಹೋಗುತ್ತಾರೆ. ಸತ್ಯಯುಗದಲ್ಲಿ ವಿಮಾನ ಫುಲ್ ಪ್ರೂಫ್ ಆಗಿರುತ್ತದೆ. ಸತ್ಯಯುಗದ ವಿಮಾನ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ. ಅಂದರೆ ಎಂದು ಸತ್ಯಯುಗದ ವಿಮಾನ ಕೆಳಗಡೆ ಬೀಳಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಎಂದೂ ಆಕ್ಸಿಡೆಂಟ್ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ತೊಂದರೆ ಆಗುವುದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಒಬ್ಬ ತಂದೆಯ ಜೊತೆಗೆ ಸಂಪೂರ್ಣ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಇನ್ನು ಎರಡನೆಯದಾಗಿ ಪರಮಾತ್ಮ ತಂದೆಗೆ ನಮ್ಮ ಸಂಪೂರ್ಣ ಸಮಾಚಾರವನ್ನು ತಿಳಿಸಬೇಕು. ಯಾರ್ಯಾರು ಮುಳ್ಳಿನಿಂದ ಮೊಗ್ಗಾಗಿದ್ದಾರೆ ಅನ್ನುವ ಸಮಾಚಾರವನ್ನು ತಂದೆಗೆ ತಿಳಿಸಬೇಕು. ಈಗ ನಾವು ತಂದೆಯ ಜೊತೆಗೆ ನಮ್ಮ ಸಂಪೂರ್ಣ ಸಂಬಂಧವನ್ನು ಜೋಡಣೆ ಮಾಡಬೇಕು. ಪುನಃ ಟೀಚರ್ ಹೇಗೆ ಡೈರೆಕ್ಷನ್ ಅನ್ನು ಕೊಡುತ್ತಾರೋ ಆ ಡೈರೆಕ್ಷನ್ ಅಂತೆ ನಡೆಯಬೇಕು. ಯಾರು ವಾರಸುದಾರ ಹೂವಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ಮುಳ್ಳಿನಿಂದ ಮೊಗ್ಗಾಗಿದ್ದೀರಾ, ಪುನಃ ನೀವು ಹೂವಾಗಬೇಕು. ಯಾವಾಗ ನೀವು ತಂದೆಗೆ ಮಕ್ಕಳಾಗುತ್ತೀರೋ ಆಗ ಮುಳ್ಳಿನಿಂದ ಮೊಗ್ಗಾಗಿ ನಂತರ ಹೂವಾಗುತ್ತೀರಾ. ಒಂದು ವೇಳೆ ಪರಮಾತ್ಮ ತಂದೆಗೆ ಮಗು ಆಗದೇ ಇದ್ದರೆ ಮೊಗ್ಗಾಗಿ ಇರುವಂತಹ ನೀವು ಮೊಗ್ಗಾಗೆ ಉಳಿದುಕೊಳ್ಳುತ್ತೀರಾ, ಅಂದರೆ ಪ್ರಜೆಗಳಾಗಿ ಬಿಡುತ್ತೀರಾ. ಈಗ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ಈಗ ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಬ್ಬರು ರೇಸ್ನಲ್ಲಿ ಮುಂದೆ ಓಡಿದರೆ ಸಾಕು, ನಾವು ಅವರ ಬಾಲವನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಈ ರೀತಿ ನಡೆಯಲು ಸಾಧ್ಯ ಇಲ್ಲ. ಭಾರತದ ನಿವಾಸಿಗಳು ಯಾರು ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಅವರ ಬಾಲವನ್ನು ಹಿಡಿದುಕೊಂಡರೆ ಸಾಕು, ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಬಾಲವನ್ನು ಹಿಡಿದುಕೊಳ್ಳುವ ಮಾತಿಲ್ಲ. ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು 21 ಪೀಳಿಗೆಗೋಸ್ಕರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಅವಶ್ಯವಾಗಿ ನೀವು ವೃದ್ಧರಾಗುತ್ತೀರಾ. ಆದರೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ. ಅಂದ ಮೇಲೆ ಎಷ್ಟು ದೊಡ್ಡ ಪದವಿ ತಂದೆಯ ಮೂಲಕ ಈಗ ನಮಗೆ ಸಿಗುತ್ತಿದೆ. ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಮಕ್ಕಳ ಅದೃಷ್ಟ ಈಗ ಬೆಳಗಿದೆ. ಅದೃಷ್ಟ ಬೆಳಗಿರುವ ಕಾರಣ ಇವರು ಈಗ ವಾರಸುದಾರರಾಗಿದ್ದಾರೆ. ಈಗ ಇನ್ನೂ ಪುರುಷಾರ್ಥಿಗಳಾಗಿದ್ದೀರಾ. ಮಕ್ಕಳು ತಂದೆಗೆ ರಿಪೋರ್ಟ್ ಅನ್ನು ಕೊಡುತ್ತೀರಾ, ಬಾಬಾ ಇಂತಿಂತಹ ವಿಘ್ನ ನನ್ನ ಸಮ್ಮುಖಕ್ಕೆ ಬಂದಿದೆ, ಇಂತಿಂತಹ ಮಾತು ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮಕ್ಕಳು ತಂದೆಗೆ ಹೇಳುತ್ತಾರೆ. ಪ್ರತಿಯೊಂದು ಮಾತಿನ ಲೆಕ್ಕವನ್ನು ತಂದೆಗೆ ನೀಡಬೇಕು. ನೀವೀಗ ಸಂಪೂರ್ಣ ಪರಿಶ್ರಮವನ್ನು ಪಡಬೇಕು. ಬೇರೆ ಯಾವ ಸತ್ಸಂಗದಲ್ಲೂ ಯಾರು ಇಷ್ಟೊಂದು ಪರಿಶ್ರಮವನ್ನು ಪಡುವುದಿಲ್ಲ. ಪರಮಾತ್ಮ ತಂದೆ ಸಣ್ಣ ಸಣ್ಣ ಮಕ್ಕಳನ್ನೂ ಕೂಡ ಸಂದೇಶಿಗಳನ್ನಾಗಿ ಮಾಡುತ್ತಾರೆ. ಯುದ್ಧದ ಮೈದಾನಕ್ಕೆ ಹೋಗುವಂತವರು ಕೂಡ ಬೇಕು ತಾನೆ. ಇದು ಯುದ್ಧದ ಮೈದಾನ ಆಗಿದೆ. ಇಲ್ಲಿ ನೀವು ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳುತ್ತೀರಾ. ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳಿದಾಗ ಮಕ್ಕಳಿಗೆ ಬಹಳಷ್ಟು ಇಷ್ಟ ಆಗುತ್ತದೆ. ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿದಾಗ ಮನಸ್ಸಿಗೆ ಖುಷಿಯಾಗುತ್ತದೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನೀವು ಬಕಪಕ್ಷಿಗಳ ಸಂಘದಲ್ಲಿ ಬರುತ್ತೀರಾ. ಬಕಪಕ್ಷಿಗಳ ಸಂಘದಲ್ಲಿ ಬಂದಾಗ ಖುಷಿ ಮಾಯ ಆಗಿ ಬಿಡುತ್ತದೆ. ಹೊರಗಡೆ ಜಗತ್ತಿನಲ್ಲಿ ಮಾಯೆ ಧೂಳಿದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಯೆ ಧೂಳು ಇರುವುದಿಲ್ಲ. ಹೊರಗಡೆ ಜಗತ್ತಿನಲ್ಲಿ ಮಾಯೆ ಧೂಳಿದೆ ತಾನೆ. ಆದ್ದರಿಂದ ನೀವೀಗ ಈ ಜ್ಞಾನ ಮಾರ್ಗದಲ್ಲಿ ಪಕ್ಕಾ ಆತ್ಮರು ಆಗಬೇಕು. ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ನಮಗೆ ಎಷ್ಟೊಂದು ವ್ಯವಸ್ಥೆಯನ್ನು ಕೊಡುತ್ತಾರೆ. ಆದರೆ ಇಂತಹ ಅನೇಕ ಮಕ್ಕಳಿದ್ದಾರೆ, ಅವರು ಒಳ್ಳೆಯದು ಒಳ್ಳೆಯದು ಎಂದು ಹೇಳುತ್ತಾ ಪುನಃ ಮಾಯ ಆಗಿ ಬಿಡುತ್ತಾರೆ. ಅಂದರೆ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ, ಒಳ್ಳೆಯ ಜ್ಞಾನ ಆಗಿದೆ ಎಂದು ಹೇಳಿ ಜ್ಞಾನ ಮಾರ್ಗದಿಂದಲೇ ಕೆಲವರು ಮಾಯ ಆಗಿ ಬಿಡುತ್ತಾರೆ. ಎಲ್ಲೋ ಕೆಲವರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ. ಇಲ್ಲಿ ಮಕ್ಕಳಿಗೆ ಜ್ಞಾನದ ನಶೆ ಇರಬೇಕು. ಹೇಗೆ ಕುಡಿದಂತಹ ವ್ಯಕ್ತಿಗೆ ಡ್ರಿಂಕ್ಸ್ನ ನಶೆ ಏರಿರುತ್ತದೆ ತಾನೆ. ಯಾರಿಗಾದರೂ ಜೀವನದಲ್ಲಿ ದಿವಾಳಿಯಾಗಿದ್ದರೂ ಕೂಡ ಅವರು ಡ್ರಿಂಕ್ಸ್ ಅನ್ನು ಮಾಡಿದಾಗ, ಶರಾಬನ್ನು ಕುಡಿದಾಗ ನಾನೇ ರಾಜರಿಗೆ ರಾಜ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಅಷ್ಟೊಂದು ಅವರಿಗೆ ನಶೆ ಏರಿಬಿಡುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ಜ್ಞಾನಾಮೃತವನ್ನು ಕುಡಿಸುತ್ತಿದ್ದಾರೆ. ಜ್ಞಾನಾಮೃತದ ಬಟ್ಟಲು ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರತಿದಿನ ಹೊಸ ಹೊಸ ಜ್ಞಾನದ ಪಾಯಿಂಟ್ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿರುತ್ತದೆ. ಈ ಜ್ಞಾನದ ಮೂಲಕ ಬುದ್ಧಿಯ ಬೀಗ ತೆರೆಯುತ್ತದೆ. ಆದ್ದರಿಂದ ಮುರುಳಿಯನ್ನು ಹೇಗೆ ಓದಬೇಕು, ಹೇಗೆ ಜಗತ್ತಿನ ಜನ ಪ್ರತಿದಿನ ಭಗವದ್ಗೀತೆಯನ್ನು ಓದುತ್ತಾರೋ ಅದೇ ರೀತಿ ಮುರುಳಿಯನ್ನು ಪ್ರತಿದಿನ ಓದಬೇಕು. ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು, ಸ್ವಯಂ ಕೇಳಿಕೊಳ್ಳಬೇಕು, ನನ್ನ ಉನ್ನತಿ ಆಗುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಎಂದು. ಇಲ್ಲಿ ನಾವು ಸ್ವಯಂ ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ತಂದೆಯ ಸಮ್ಮುಖಕ್ಕೆ ಬಂದು ಏಕೆ ನನ್ನ ಉನ್ನತಿ ಆಗುತ್ತಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇದೆಯೋ ಅವರೇ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಇವರು ನನ್ನ ತಂದೆಯಾಗಿದ್ದಾರೆ ಎಂದು ಯಾರಿಗೆ ನಿಶ್ಚಯ ಇದೆಯೋ ಅವರೇ ತಂದೆಯ ಬಳಿ ಬರುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮ ಆಗುವುದಕ್ಕೋಸ್ಕರ ನಾನು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ. ನಿಶ್ಚಯ ಬುದ್ಧಿ ಉಳ್ಳವರಾಗಲು ನಾವು ಪುರುಷಾರ್ಥವನ್ನು ಮಾಡುವುದಿಲ್ಲ. ನಿಶ್ಚಯ ಬುದ್ಧಿ ಉಳ್ಳವರಾದ ನಂತರ ಪುರುಷಾರ್ಥವನ್ನು ಮಾಡುತ್ತೇವೆ. ತಕ್ಷಣ ನಾವು ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೇವೆ. ನಿಶ್ಚಯದಲ್ಲಿ ಪರ್ಸೆಂಟೇಜ್ ಇಲ್ಲ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆಯ ಮೂಲಕ ಆಸ್ತಿ ಸಿಗುತ್ತಿದೆ ಅನ್ನುವ ನಿಶ್ಚಯ ಇರಬೇಕು. ಇಲ್ಲಿ ಸಾವಿರಾರು ಜನ ಶಿಕ್ಷಣವನ್ನು ಕಲಿಯುತ್ತಿದ್ದರೂ ಕೂಡ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಎಂದು ಹೇಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲಿ ಎಂದು ಕೆಲವರು ಕೇಳುತ್ತಾರೆ. ಅಂಥವರನ್ನು ನೋಡಿ ಪರಮಾತ್ಮ ತಂದೆ ಇವರು ಮಹಾನ್ ಮೂರ್ಖರಾಗಿದ್ದಾರೆ ಎಂದು ಹೇಳುತ್ತಾರೆ. ಸಾವಿರಾರು ಜನ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದರು, ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯವನ್ನು ಹೇಗೆ ಧಾರಣೆ ಮಾಡಿಕೊಳ್ಳುವುದು ಎಂದು ಯಾರು ಕೇಳುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಎಂದು ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಭಾಗ್ಯಶಾಲಿಗಳು ಎಂದು ಕರೆಯಲಾಗುತ್ತದೆ. ಯಾವುದಾದರೂ ರಾಜ ಯಾರಿಗಾದರೂ ನೀವು ನನ್ನ ಮಡಿಲಿನ ಮಕ್ಕಳಾಗಿ ಅಂದರೆ ದತ್ತು ಮಕ್ಕಳಾಗಿ ಎಂದು ಹೇಳಿದರೆ, ಆ ರಾಜನ ಮಡಿಲಿಗೆ ಹೋದ ತಕ್ಷಣ ಈ ರಾಜ ನನಗೆ ತಂದೆಯಾಗಿದ್ದಾರೆ ಎಂದು ಆ ಮಗುವಿಗೆ ನಿಶ್ಚಯ ಬಂದು ಬಿಡುತ್ತದೆ. ಆ ಮಗು ರಾಜ ನನಗೆ ತಂದೆಯಾಗಿದ್ದಾರೆ ಎಂದು ನಾನು ಹೇಗೆ ಒಪ್ಪಿಕೊಳ್ಳಲಿ ಎಂದೂ ಕೇಳುವುದಿಲ್ಲ. ರಾಜ ನನ್ನ ತಂದೆ ಎಂದು ನಿಶ್ಚಯವನ್ನು ಹೇಗೆ ಧಾರಣೆ ಮಾಡಿಕೊಳ್ಳಲಿ ಎಂದು ಮಗು ಕೇಳುವುದಿಲ್ಲ. ಇದು ರಾಜಯೋಗ ಆಗಿದೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇರದೇ ಇದ್ದರೆ ನಿಮ್ಮ ಅದೃಷ್ಟ ಬೆಳಗಲು ಸಾಧ್ಯ ಇಲ್ಲ. ತಂದೆಯ ಬಗ್ಗೆ ಯಾರಿಗೆ ನಿಶ್ಚಯ ಇಲ್ಲವೋ ಅವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ. ಅಂದ ಮೇಲೆ ಯಾರು ತಾನೇ ಏನನ್ನು ಮಾಡಲು ಸಾಧ್ಯ? ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಎಂದು ಸ್ವೀಕಾರ ಮಾಡದೇ ಇದ್ದರೆ ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಅಂಥವರು ಪುರುಷಾರ್ಥ ಮಾರ್ಗದಲ್ಲಿ ಕುಂಟುತ್ತಿರುತ್ತಾರೆ, ಅಲುಗಾಡುತ್ತಿರುತ್ತಾರೆ. ಬೇಹದ್ದಿನ ತಂದೆಯ ಮೂಲಕ ಭಾರತದ ನಿವಾಸಿಗಳಿಗೆ ಪ್ರತಿ ಕಲ್ಪದಲ್ಲೂ ಸ್ವರ್ಗದ ಆಸ್ತಿ ಸಿಗುತ್ತದೆ. ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರೆ. ಕಲಿಯುಗದಲ್ಲಿ ರಾಜ್ಯ ಭಾಗ್ಯ ಇರುವುದಿಲ್ಲ. ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ. ಇದು ಪತಿತ ಜಗತ್ತಾಗಿದೆ. ಈ ಪತಿತ ಜಗತ್ತನ್ನು ಪರಮಾತ್ಮ ತಂದೆ ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಈ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡದೇ ಇದ್ದರೆ ಬೇರೆ ಯಾರು ಈ ಜಗತ್ತನ್ನು ಪಾವನ ಮಾಡಲು ಸಾಧ್ಯ? ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಸಂಪೂರ್ಣ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ. ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡರು? ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಹಿಂದಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಈಗ ಈ ಜಗತ್ತು ನರಕ ಆಗಿದೆ. ಅಂದ ಮೇಲೆ ಇಂತಹ ಶ್ರೇಷ್ಠ ಕರ್ಮವನ್ನು ನಾವೀಗ ಮಾಡಬೇಕು. ಲಕ್ಷ್ಮೀನಾರಾಯಣರು ಹೇಗೆ ಸ್ವರ್ಗಕ್ಕೆ ಮಾಲೀಕರಾದರು? ಅಂತಹ ಯಾವ ಶ್ರೇಷ್ಠ ಕರ್ಮವನ್ನು ಲಕ್ಷ್ಮೀನಾರಾಯಣರು ಮಾಡಿದರು? ಅಂತಹ ಶ್ರೇಷ್ಠ ಕರ್ಮವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಕಲಿಸಲು ಸಾಧ್ಯ ಇಲ್ಲ. ರಾಜಯೋಗವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಕಲಿಸಲು ಸಾಧ್ಯ ಇಲ್ಲ. ಇದು ಎಲ್ಲರ ಅಂತಿಮ ಜನ್ಮ ಆಗಿದೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ದ್ವಾಪರ ಯುಗದಲ್ಲಿ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುವುದಿಲ್ಲ. ದ್ವಾಪರ ಯುಗದ ನಂತರ ಪುನಃ ಸತ್ಯಯುಗ ಬರುವುದಿಲ್ಲ. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ? ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಬುದ್ಧಿಯಿಂದ ಜ್ಞಾನ ಖಾಲಿಯಾಗಿ ಬಿಡುತ್ತದೆ. ನಿಮ್ಮ ಬುದ್ಧಿ ಅನ್ನುವ ಬಾಕ್ಸ್ನಲ್ಲಿ ಕೇವಲ ಕಲ್ಲೇ ಉಳಿದುಕೊಳ್ಳುತ್ತದೆ. ಬುದ್ಧಿ ಅನ್ನುವಂತಹ ಬಾಕ್ಸ್ನಲ್ಲಿ ಇರುವಂತಹ ಸಂಪೂರ್ಣ ಜ್ಞಾನರತ್ನ ಸಮಾಪ್ತಿಯಾಗಿ ಬಿಡುತ್ತದೆ. ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಅವರು ತಮ್ಮ ಜೀವನವನ್ನೇ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಬುದ್ಧಿಯಲ್ಲಿರುವಂತಹ ಸಂಪೂರ್ಣ ಜ್ಞಾನರತ್ನ ಖಾಲಿಯಾಗಿ ಬಿಡುತ್ತದೆ, ಅಂದರೆ ಬುದ್ಧಿ ಖಾಲಿಯಾಗಿ ಬಿಡುತ್ತದೆ. ಅನೇಕ ಮಕ್ಕಳು ಈ ರೀತಿ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ಪರಿಶ್ರಮವನ್ನು ಪಡುತ್ತಾ ಪಡುತ್ತಾ ಪುನಃ ಇಂದು ನಾನು ಕೆಳಗಡೆ ಬಿದ್ದು ಬಿಟ್ಟೆ ಎಂದು. ನೀವು ಕೆಳಗಡೆ ಬಿದ್ದಿದ್ದೀರಾ ಅಂದ ಮೇಲೆ ನಿಮಗೂ ನೀವು ಕಳಂಕವನ್ನು ತಂದುಕೊಂಡಿದ್ದೀರಾ, ಮತ್ತು ಪರಮಾತ್ಮ ತಂದೆಯ ಕುಲಕ್ಕೂ ಕೂಡ ಕಳಂಕವನ್ನು ತಂದಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ. ಅಂದರೆ ನಿಮ್ಮ ಅದೃಷ್ಟಕ್ಕೆ ನೀವು ಅಡ್ಡರೇಖೆಯನ್ನು ಬರೆದುಕೊಂಡಿದ್ದೀರಾ. ಮನೆಯಲ್ಲಿ ಒಂದು ವೇಳೆ ಮಕ್ಕಳು ಇಂತಹ ಯಾವುದಾದರೂ ಕೆಟ್ಟ ಕಾರ್ಯವನ್ನು ಮಾಡಿದರೆ ಎಲ್ಲರೂ ಹೇಳುತ್ತಾರೆ ಇಂತಹ ಮಗ ಇರುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಎಂದು. ಲೌಕಿಕ ಜಗತ್ತಿನಲ್ಲಿ ಮನೆಯಲ್ಲಿ ಮಗ ಕೆಟ್ಟ ಕಾರ್ಯವನ್ನು ಮಾಡಿದರೆ ತಂದೆ ಹೇಳುತ್ತಾರೆ ಇಂತಹ ಮಗ ಇರುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಎಂದು. ಅಂದ ಮೇಲೆ ಇಲ್ಲಿ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಎಂದು, ಕುಲಕ್ಕೆ ಕಳಂಕವನ್ನು ತರುವಂತವರಾಗಬೇಡಿ. ಒಂದು ವೇಳೆ ವಿಕಾರವನ್ನು ದಾನವಾಗಿ ನೀಡಿ, ಪುನಃ ವಿಕಾರವನ್ನು ವಾಪಸ್ ತೆಗೆದುಕೊಂಡರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ. ನೀವೀಗ ಪುರುಷಾರ್ಥವನ್ನು ಮಾಡಬೇಕು, ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ನಿಮಗೆ ಪೆಟ್ಟು ಬಿದ್ದರೆ ಪುನಃ ನೀವು ಜ್ಞಾನ ಮಾರ್ಗದಲ್ಲಿ ಎದ್ದು ನಿಲ್ಲಬೇಕು. ಕೆಲವರಿಗೆ ಪೆಟ್ಟು ಬಿದ್ದರೂ ಕೂಡ ಪುನಃ ಅವರು ಜ್ಞಾನ ಮಾರ್ಗದಲ್ಲಿ ಎದ್ದು ನಿಲ್ಲುತ್ತಾರೆ. ಗಳಿಗೆ ಗಳಿಗೆಗೂ ಪೆಟ್ಟನ್ನು ತಿನ್ನುತ್ತಿದ್ದರೆ ನೀವು ಸಂಪೂರ್ಣ ಸೋತು ಮೂರ್ಛಿತರಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಅನೇಕ ಜನ ಮಕ್ಕಳಿದ್ದಾರೆ, ಆದರೆ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ. ಮಾಯೆ ಬಹಳಷ್ಟು ತೀಕ್ಷ್ಣವಾಗಿದೆ. ಪವಿತ್ರತೆಯ ವ್ರತವನ್ನು ನೀವೀಗ ಧಾರಣೆ ಮಾಡಿಕೊಂಡಿದ್ದೀರಾ. ಒಂದು ವೇಳೆ ಪುನಃ ಕೆಳಗಡೆ ಬಿದ್ದರೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪವಿತ್ರತೆಯ ಆಧಾರದಿಂದ ನಿಮ್ಮ ನೌಕೆ ಪಾರಾಗುತ್ತದೆ. ನಿಮ್ಮ ಜೀವನದಲ್ಲಿ ಪವಿತ್ರತೆಯ ಶಕ್ತಿ ಇತ್ತು. ಯಾವಾಗ ಭಾರತದಲ್ಲಿ ಪವಿತ್ರತೆಯ ಶಕ್ತಿ ಇತ್ತು ಆಗ ಭಾರತದ ನಕ್ಷತ್ರ ಹೊಳೆಯುತ್ತಿತ್ತು. ಈಗ ಭಾರತದಲ್ಲಿ ಘೋರವಾದ ಅಂಧಕಾರ ಇದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಯುದ್ಧದ ಮೈದಾನದಲ್ಲಿ ಮಾಯೆಯನ್ನು ನೋಡಿ ಭಯ ಪಡಬೇಡಿ. ಪರಮಾತ್ಮ ತಂದೆಯ ಮೂಲಕ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಒಳ್ಳೆಯ ಮತವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರಾಮಾಣಿಕರಾಗಿ ತಂದೆಗೆ ಆಜ್ಞಾಕಾರಿಗಳಾಗಿ ತಂದೆಯ ಶ್ರೀಮತದಂತೆ ನಡೆಯುತ್ತಿರಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮಿಕ ನಶೆಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಜ್ಞಾನಾಮೃತವನ್ನು ಪ್ರತಿದಿನ ಕುಡಿಯಬೇಕು. ತಂದೆಯ ಮೂಲಕ ಜ್ಞಾನಾಮೃತದ ಬಟ್ಟಲನ್ನು ಪ್ರತಿದಿನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಪ್ರತಿದಿನ ಮುರುಳಿಯನ್ನು ಓದಬೇಕು. ನಿಮ್ಮ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಗ್ಗೆ ಎಂದು ಸಂಶಯ ಬುದ್ಧಿ ಉಳ್ಳವರಾಗಬಾರದು. ಪರಮಾತ್ಮ ತಂದೆಯ ಬಗ್ಗೆ ಎಂದೂ ಸಂಶಯ ಬರಬಾರದು. ಆಗ ನೀವು ಭಾಗ್ಯಶಾಲಿಗಳಾಗುತ್ತೀರಾ. ಇಂದಿನ ವರದಾನ ಆಗಿದೆ, ಬ್ರಹ್ಮ ತಂದೆಯ ಸಮಾನ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಕರ್ಮ ಬಂಧನದಿಂದ ಮುಕ್ತಾಗಿ. ಬ್ರಹ್ಮ ತಂದೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಸಂಬಂಧವನ್ನು ನಿಭಾಯಿಸುತ್ತಿದ್ದರೂ ಕೂಡ ಸಂಬಂಧದ ಬಂಧನದಲ್ಲಿ ಸ್ವಯಂ ಬಂಧಿಸಿಕೊಳ್ಳಲಿಲ್ಲ. ಧನ ಮತ್ತು ಸಾಧನಗಳ ಬಂಧನದಿಂದ ಕೂಡ ಬ್ರಹ್ಮ ತಂದೆ ಮುಕ್ತ ಆಗಿದ್ದರು. ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿದರು. ಅದೇ ರೀತಿ ನೀವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಯಾವುದೇ ಹಳೆಯ ಕರ್ಮದ ಲೆಕ್ಕಾಚಾರದ ಬಂಧನದಲ್ಲಿ ಸ್ವಯಂ ಬಂಧಿಸಿಕೊಳ್ಳಬೇಡಿ. ಸಂಸ್ಕಾರ, ಸ್ವಭಾವ, ಪ್ರಭಾವ ಮತ್ತು ಯಾರ ಮಾತಿನ ಬಂಧನದಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳಬೇಡಿ. ಅನ್ಯರು ನಿಮ್ಮನ್ನು ತುಳಿಯಲು ಬಂದಾಗ ಅವರ ಮಾತಿನಲ್ಲೂ ಕೂಡ ಸಿಕ್ಕಿ ಹಾಕಿಕೊಂಡು ಅವರ ಮೂಲಕ ತುಳಿಸಿಕೊಳ್ಳಬೇಡಿ. ಆಗ ನಿಮಗೆ ಕರ್ಮ ಬಂಧನದಿಂದ ಮುಕ್ತ ಆದಂತಹ ಜೀವನ್ ಮುಕ್ತ ಸ್ಥಿತಿಯಲ್ಲಿರುವಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ತಮೋಗುಣಿ ವಾಯುಮಂಡಲದಲ್ಲಿ ಸ್ವಯಂ ಸುರಕ್ಷಿತರಾಗಿ ಇಟ್ಟುಕೊಳ್ಳಬೇಕು. ಅದಕ್ಕೋಸ್ಕರ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಆಟವನ್ನು ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ತಮೋ ಪ್ರಧಾನ ವಾತಾವರಣದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.